ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಕಳೆದ ವರ್ಷ ಭಯಂಕರ ಬಿಸಿಲಿನ ಝಳ, ನೀರಿನ ಅಭಾವ, ಬರದ ಸ್ಥಿತಿ, ಏನೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಆದರೆ ಕಳೆದ ಎರಡು ವಾರಗಳಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಳೆ ಆಗ್ತಾಯಿರೋ ಸುದ್ದಿಗಳು ಬರ್ತಾಯಿವೆ. ಮಳೆಯ ಸುದ್ದಿಯ ಜೊತೆಗೆ ಒಂದು ಬಗೆಯ ಹೊಸತನದ ಅನುಭವನೂ ಆಗ್ತಾ ಇದೆ. ನಿಮಗೂ ಇದು ಅನುಭವಕ್ಕೆ ಬರ್ತಾ ಇರಬಹುದು. ವಿಜ್ಞಾನಿಗಳು ಹೇಳೋ ಪ್ರಕಾರ ಈ ವರ್ಷ ಮಳೆ ಚೆನ್ನಾಗಿ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ, ಇಡೀ ಮಳೆಗಾಲದ ಉದ್ದಕ್ಕೂ ಆಗುತ್ತೆ. ಇವು ನಮ್ಮಲ್ಲಿ ಹೊಸ ಉತ್ಸಾಹವನ್ನು ಪ್ರೇರೇಪಿಸುವಂತಹ ಸುದ್ದಿಗಳಾಗಿವೆ. ಎಲ್ಲ ರೈತ ಬಾಂಧವರಿಗೆ ನಾನು ಬರಲಿರೋ ಒಳ್ಳೆಯ ಮಳೆಗಾಲ ಶುಭವನ್ನು ತರಲಿ ಅಂತ ಹಾರೈಸ್ತೇನೆ. ನಮ್ಮ ದೇಶದಲ್ಲಿ ರೈತರು ಸಮೃದ್ಧತೆಗಾಗಿ ದುಡಿತಾ ಇರ್ತಾರೆ. ಹಾಗೆಯೇ ನಮ್ಮ ವಿಜ್ಞಾನಿಗಳು ಕೂಡ ದೇಶವನ್ನು ಇನ್ನಷ್ಟು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಬಹಳ ಸಫಲತೆಯಿಂದ ಪರಿಶ್ರಮ ಪಡ್ತಾ ಇದ್ದಾರೆ. ಮೊದಲಿನಿಂದನೂ ನನಗೊಂದು ಕನಸು ಏನು ಅಂತಂದರೆ, ನಮ್ಮ ಯುವ ಪೀಳಿಗೆ ವಿಜ್ಞಾನಿಗಳಾಗೋ ಕನಸನ್ನು ಕಾಣಬೇಕು ಅಂತ, ವಿಜ್ಞಾನದ ಕುರಿತು ಒಲವನ್ನು ಬೆಳೆಸ್ಕೊಳ್ಬೇಕು ಅಂತ, ಮುಂದಿನ ಪೀಳಿಗೆಗಾಗಿ ಏನನ್ನಾದರೂ ಮಹತ್ವವಾದದ್ದನ್ನು ಮಾಡೋ ಅಭಿಲಾಷೆಯನ್ನು ಹೊತ್ತು ಮುಂದುವರಿಬೇಕು ಅನ್ನೋದು. ನಾನಿವತ್ತು ಇನ್ನೊಂದು ಸಂತೋಷ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ನಾನು ನಿನ್ನೆ ಪುಣೆಗೆ ಹೋಗಿದ್ದೆ. ಸ್ಮಾರ್ಟ್ ಸಿಟಿ ಕಾರ್ಯಯೋಜನೆಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಲ್ಲೊಂದು ಕಾರ್ಯಕ್ರಮ ಇತ್ತು. ಅಲ್ಲಿನ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳು ಸ್ವತಃ ಒಂದು ಉಪಗ್ರಹವನ್ನು ನಿರ್ಮಿಸಿದ್ದಾರೆ. ಅದನ್ನು ಜೂನ್ 22ರಂದು ಉಡಾಯಿಸಲಾಗಿದೆ. ನಾನು ಪುಣೆಯಲ್ಲಿದ್ದಾಗ ಆ ವಿದ್ಯಾರ್ಥಿಗಳನ್ನು ಭೇಟಿಯಾಗೋದಕ್ಕೆ ಕರೆದಿದ್ದೆ. ನನ್ನ ಈ ಯುವ ಮಿತ್ರರನ್ನು ನೋಡಬೇಕು ಅಂತ ಮನಸ್ಸಾಗಿತ್ತು. ಅವರ ಅಂತರಂಗದಲ್ಲಿರೋ ಶಕ್ತಿ, ಉತ್ಸಾಹ, ಅವರ ಅನುಭವ ನನಗೂ ಆಗಲಿ ಅಂತ. ಕಳೆದ ಕೆಲವು ವರ್ಷಗಳಿಂದ ಹಲವಾರು ವಿದ್ಯಾರ್ಥಿಗಳು ಈ ಕ್ಷೇತ್ರದಲ್ಲಿ ತಮ್ಮ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಈ ಅಕಾಡೆಮಿಕ್ ಸ್ಯಾಟಲೈಟ್ ನಮ್ಮ ಯುವ ಭಾರತದ ಆತ್ಮವಿಶ್ವಾಸದ ಪ್ರಕ್ಷೇಪಣೆಗೆ ಒಂದು ಜೀವಂತ ಸಾಕ್ಷಿಯಾಗಿದೆ. ಇದನ್ನು ನಮ್ಮ ವಿದ್ಯಾರ್ಥಿಗಳು ನಿರ್ಮಿಸಿದ್ದಾರೆ. ಇದೊಂದು ಚಿಕ್ಕ ಉಪಗ್ರಹ, ಆದರೆ ಅದರ ಹಿನ್ನೆಲೆಯಲ್ಲಿ ಅರಳ್ತಾ ಇರೋ ಕನಸುಗಳು ಮಾತ್ರ ಬಹಳ ದೊಡ್ಡವು. ಇದರ ಉಡ್ಡಯನವು ಬಹಳ ಮಹತ್ವದ್ದಾಗಿದೆ, ಬಹಳ ಎತ್ತರವನ್ನು ಮುಟ್ಟುತ್ತೆ. ಅದನ್ನು ಕಟ್ಟೋದರಲ್ಲಿ ವಿದ್ಯಾರ್ಥಿಗಳು ಪಟ್ಟಿರೋ ಶ್ರಮ ಬಹಳ ಗಹನವಾಗಿದೆ. ಪುಣೆಯ ಈ ವಿದ್ಯಾರ್ಥಿಗಳ ಹಾಗೆ ತಮಿಳುನಾಡಿನ ಚೆನ್ನೈನಲ್ಲಿಯೂ ಕೂಡ ಅಲ್ಲಿನ ಸತ್ಯಭಾಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಒಂದು ಉಪಗ್ರಹವನ್ನು ನಿರ್ಮಿಸಿದ್ದಾರೆ. ಈ ಸತ್ಯಭಾಮ ಸ್ಯಾಟ್ ಅಂತನ್ನೋ ಉಪಗ್ರಹವನ್ನು ಪ್ರಕ್ಷೇಪಿಸಲಾಗಿದೆ. ನಾವು ನಮ್ಮ ಬಾಲ್ಯದಲ್ಲಿ ಈ ಮಾತನ್ನು ಕೇಳಿದ್ದೇವೆ, ಪ್ರತಿಯೊಂದು ಮಗುವಿಗೂ ಮುಗಿಲಿನಲ್ಲಿ ಹಾರಾಡುವ ಒಂದಷ್ಟು ನಕ್ಷತ್ರಗಳನ್ನು ಮುಷ್ಟಿಯಲ್ಲಿ ಸೆರೆಹಿಡಿಯುವ ಆಸೆ ಇರುತ್ತೆ ಅಂತ. ಈ ದೃಷ್ಟಿಯಿಂದ ನೋಡೋದಾದರೆ ಇತ್ತೀಚೆಗೆ ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿದ, ವಿದ್ಯಾರ್ಥಿಗಳೇ ಸ್ವತಃ ನಿರ್ಮಿಸಿದ ಎರಡು ಉಪಗ್ರಹಗಳು ನನ್ನ ದೃಷ್ಟಿಯಲ್ಲಿ ಬಹಳ ಮಹತ್ವದ ಸಾಧನೆಗಳಾಗಿವೆ. ಇದಕ್ಕಾಗಿ ಈ ವಿದ್ಯಾರ್ಥಿಗಳು ಅಭಿನಂದನಾರ್ಹರು. ನಾನು ನನ್ನ ದೇಶ ಬಾಂಧವರನ್ನೂ ಬಹುವಾಗಿ ಅಭಿನಂದಿಸ್ತೇನೆ. ಜೂನ್ 22ರಂದು ನಮ್ಮ ಇಸ್ರೋ ವಿಜ್ಞಾನಿಗಳು ಒಂದೇ ರಾಕೆಟ್ನ ಉಡಾವಣೆಯಲ್ಲಿ 20 ಉಪಗ್ರಹಗಳನ್ನು ಅವುಗಳ ನಿಗದಿತ ಕಕ್ಷೆಯಲ್ಲಿ ಸೇರಿಸಿ ಅಭೂತಪೂರ್ವವಾದ ಸಾಧನೆಯನ್ನು ಮಾಡಿದ್ದಾರೆ. ತಮ್ಮದೇ ದಾಖಲೆಯನ್ನು ಮುರಿದು ಹೊಸ ದಾಖಲೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಹೆಮ್ಮೆಯ ವಿಚಾರ ಅಂತಂದರೆ, ಅವರು ಉಡಾವಣೆ ಮಾಡಿದ 20 ಉಪಗ್ರಹಗಳಲ್ಲಿ 17 ಬೇರೆ ದೇಶದ ಉಪಗ್ರಹಗಳು ಆಗಿವೆ. ಅಮೆರಿಕವೂ ಸೇರಿದ ಹಾಗೆ ಹಲವು ರಾಷ್ಟ್ರಗಳ ಉಪಗ್ರಹಗಳ ಉಡಾವಣೆ ಭಾರತದ ನೆಲದಿಂದ ಭಾರತದ ವಿಜ್ಞಾನಿಗಳ ಪರಿಶ್ರಮದ ಫಲವಾಗಿ ನಡೆಯಿತು. ಈ ಉಪಗ್ರಹಗಳ ಜೊತೆ ನಮ್ಮ ವಿದ್ಯಾರ್ಥಿಗಳು ನಿರ್ಮಿಸಿದ್ದ ಎರಡು ಉಪಗ್ರಹಗಳು ಕೂಡ ಅಂತರಿಕ್ಷವನ್ನು ತಲುಪಿವೆ. ಇನ್ನೊಂದು ಮಹತ್ವದ ಸಂಗತಿ ಅಂತಂದರೆ, ಇಸ್ರೋ ಈ ಕಾರ್ಯಕ್ರಮವನ್ನು ಕಡಿಮೆ ವೆಚ್ಚದಲ್ಲಿ ಮತ್ತು ಕಾರ್ಯಕ್ಷಮತೆಯ ಖಾತ್ರಿಯ ಜೊತೆಗೆ ಮಾಡಿದೆ ಅಂತನ್ನೋದು. ಇದರಿಂದಾಗಿ ವಿಶ್ವದ ಹಲವು ದೇಶಗಳು ಈಗ ತಮ್ಮ ಉಪಗ್ರಹಗಳ ಉಡಾವಣೆಗಾಗಿ ಭಾರತದತ್ತ ದೃಷ್ಟಿ ನೆಟ್ಟಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಬೇಟಿ ಬಚಾವೋ ಬೇಟಿ ಪಢಾವೋ, ಮಗಳನ್ನು ಉಳಿಸಿ ಮಗಳನ್ನು ಓದಿಸಿ, ಇದು ಈಗ ಪ್ರತಿಯೊಬ್ಬರ ಮನದಾಳದ ಮಾತಾಗಿ ಹೋಗಿದೆ. ನಮ್ಮ ಸುತ್ತ ನಡೆಯುವ ಕೆಲವು ವಿದ್ಯಮಾನಗಳಿಂದಾಗಿ ಈ ಮಾತಿನಲ್ಲಿ ಒಂದು ಹೊಸ ಜೀವ ಉಕ್ತಾ ಇದೆ, ಹೊಸ ಪ್ರೇರಣೆ ಮೂಡ್ತಾ ಇದೆ. ಈ ಬಾರಿಯ 10ನೇ ಮತ್ತು 12ನೇ ತರಗತಿಗಳ ಪರೀಕ್ಷೆಗಳಲ್ಲಿ ನಮ್ಮ ಹೆಣ್ಮಕ್ಕಳು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಹೆಮ್ಮೆ ಅನಿಸುತ್ತೆ. ಇನ್ನೂ ಒಂದು ಹೆಮ್ಮೆ ವಿಚಾರ ಅಂತಂದರೆ, ನನ್ನ ಪ್ರೀತಿಯ ದೇಶ ಬಾಂಧವರೇ, ಇದೇ ಜೂನ್ 18ರಂದು ಭಾರತೀಯ ವಾಯುಸೇನೆಯಲ್ಲಿ ಫೈಟರ್ ಪೈಲಟುಗಳಾಗಿ ತರಬೇತಿ ಹೊಂದಿದ ಮೊಟ್ಟ ಮೊದಲ ಮಹಿಳಾ ತಂಡ ಯಶಸ್ವಿಯಾಗಿ ಹೊರಗೆ ಬಂದಿದೆ. ಇದನ್ನು ಕೇಳುವಾಗ ರೋಮಾಂಚನ ಆಗುತ್ತೆ. ಅವನಿ ಚತುರ್ವೇದಿ, ಭಾವನಾ ಕಂಠ್ ಮತ್ತು ಮೋಹನ, ತಮ್ಮ ಈ ಸಾಧನೆಯಿಂದ ನಾವೆಲ್ಲ ಹೆಮ್ಮೆ ಪಡುವ ಹಾಗೆ ಮಾಡಿದ್ದಾರೆ ಈ ಮೂರು ಜನ ಹೆಣ್ಮಕ್ಕಳು. ಫ್ಲೈಯಿಂಗ್ ಆಫೀಸರ್ ಅವನಿ ಮಧ್ಯಪ್ರದೇಶದ ರೀವಾದವರು, ಫ್ಲೈಯಿಂಗ್ ಆಫೀಸರ್ ಭಾವನಾ ಬಿಹಾರದ ಬೇಗುಸರಾಯ್ನವರು, ಮತ್ತು ಫ್ಲೈಯಿಂಗ್ ಆಫೀಸರ್ ಮೋಹನ ಗುಜರಾತಿನ ವಡೋದರಾದವರು. ನೀವು ಗಮನಿಸಿರಬಹುದು, ಈ ಮೂರೂ ಜನ ಹೆಣ್ಮಕ್ಕಳು ಭಾರತದ ಬೃಹತ್ ನಗರಗಳಿಂದ ಬಂದವರಲ್ಲ. ಇವರು ತಮ್ಮ ತಮ್ಮ ರಾಜ್ಯದ ರಾಜಧಾನಿಯವರು ಕೂಡ ಅಲ್ಲ. ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ ಹುಟ್ಟಿ ಬೆಳೆದ ಈ ಹೆಣ್ಮಕ್ಕಳು ಆಗಸದಂಥ ಉಚ್ಚ ಕನಸುಗಳನ್ನು ಕಂಡರು, ಅಷ್ಟೇ ಅಲ್ಲ, ಅವುಗಳನ್ನು ಸಾಕಾರ ಮಾಡಿ ತೋರಿಸಿದರೂ ಕೂಡ. ನಾನು ಅವನಿ, ಮೋಹನ ಮತ್ತು ಭಾವನ ಈ ಮೂವರಿಗೂ ಮತ್ತು ಅವರ ತಂದೆ ತಾಯಂದರಿಗೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಜೂನ್ 21 ಇಡೀ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ವಾರ್ಷಿಕೋತ್ಸವದಂದು ಭವ್ಯವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿತು. ಒಬ್ಬ ಭಾರತೀಯನಾಗಿ ನನಗೆ ಇಡೀ ವಿಶ್ವ ಭಾರತದ ನಿನ್ನೆ, ಇವತ್ತು ಮತ್ತು ನಾಳೆಯೊಂದಿಗೆ ಕೈ ಜೋಡಿಸ್ತಾ ಇದೆ ಅಂತನ್ನೋ ಭಾವನೆ ಮೂಡುತ್ತೆ. ವಿಶ್ವದೊಂದಿಗೆ ನಮ್ಮ ಒಂದು ಅನನ್ಯವಾದ ಸಂಬಂಧ ಮೂಡ್ತಾ ಇದೆ ಅನಿಸುತ್ತೆ. ಭಾರತದಲ್ಲಿನೂ ಕೂಡ 100,000+ ಸ್ಥಳಗಳಲ್ಲಿ ಸಂಭ್ರಮ ಸಡಗರದೊಂದಿಗೆ ಒಂದೇ ಬಗೆಯ ವಾತಾವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ನನಗೂ ಚಂಡೀಗಢದಲ್ಲಿ ಸಾವಿರಾರು ಯೋಗ ಪ್ರೇಮಿಗಳ ಜೊತೆಯಲ್ಲಿ ಯೋಗದಲ್ಲಿ ಭಾಗವಹಿಸುವ ಸದವಕಾಶ ಸಿಕ್ತು. ಆಬಾಲ ವೃದ್ಧರಾದಿಯಾಗಿ ಎಲ್ಲರ ಉತ್ಸಾಹ ನೋಡುವಂತಿತ್ತು. ನೀವು ನೋಡಿರಬಹುದು, ಈ ಅಂತಾರಾಷ್ಟ್ರೀಯ ಯೋಗ ದಿನದ ನೆನಪಿಗಾಗಿ ಭಾರತ ಸರ್ಕಾರ ಸೂರ್ಯ ನಮಸ್ಕಾರದ ಚಿತ್ರ ಇರೋ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ಈ ಬಾರಿಯ ವಿಶ್ವ ಯೋಗ ದಿನದಂದು ಇನ್ನೆರಡು ವಿಚಾರಗಳು ಜನರ ಗಮನವನ್ನು ಸೆಳೆದವು. ಮೊದಲನೇದು ಅಂತಂದರೆ, ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿರ್ತಕ್ಕಂತಹ ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಕಟ್ಟಡದ ಮೇಲೆ ಯೋಗಾಸನದ ವಿಭಿನ್ನ ಭಂಗಿಗಳ ವಿಶೇಷ ಪ್ರೊಜೆಕ್ಷನ್ ಮಾಡಲಾಗಿತ್ತು. ಅಲ್ಲಿ ಓಡಾಡ್ತಾ ಇದ್ದ ಜನ ಅವುಗಳ ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ದರು. ಆ ಫೋಟೋಗಳು ಜಗತ್ತಿನ ಉದ್ದಗಲಕ್ಕೂ ಪ್ರಸಾರ ಆದವು. ಈ ಮಾತು ಯಾವ ಭಾರತೀಯನಿಗೆ ಹೆಮ್ಮೆ ತರೋದಿಲ್ಲ ಹೇಳಿ ಹೇಳಿ. ಮತ್ತೆ ಇನ್ನೊಂದು ವಿಚಾರ ಅಂತಂದರೆ, ತಂತ್ರಜ್ಞಾನ ಕಾಲಕ್ಕೆ ತಕ್ಕ ಹಾಗೆ ವಿಕಾಸ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ತನ್ನದೇ ಆದ ಗುರುತನ್ನು ಪಡೆದಿದೆ. ಈ ಬಾರಿಯ ಯೋಗ ದಿನದಂದು ಟ್ವಿಟರ್ ಯೋಗದ ಇಮೇಜ್ಗಳ ಜೊತೆಯಲ್ಲಿ ಆಚರಣೆಯ ಒಂದು ಸರಳವಾದ ಪ್ರಯೋಗವನ್ನು ಮಾಡಿತು. #  ಯೋಗ ಡೇ ಅಂತ ಟೈಪ್ ಮಾಡಿದ ಕೂಡಲೇ ಯೋಗದ ಚಿತ್ರಗಳು ನಮ್ಮ ಮೊಬೈಲ್ ತೆರೆಯ ಮೇಲೆ ಮೂಡತೊಡಗುತ್ತಿದ್ವು. ಇವು ಇಡೀ ಜಗತ್ತಿನಲ್ಲಿ ಪ್ರಸಾರ ಆದವು. ಯೋಗದ ಅರ್ಥವೇ ಜೋಡಿಸುವುದು, ಸಂಯೋಜಿಸುವುದು ಅಂತ. ಯೋಗಕ್ಕೆ ಇಡೀ ಜಗತ್ತನ್ನು ಒಂದುಗೂಡಿಸುವ ಶಕ್ತಿ ಇದೆ. ಇದಕ್ಕಾಗಿ ನಾವು ಯೋಗದೊಂದಿಗೆ ಒಂದುಗೂಡಬೇಕು ಅಷ್ಟೆ. ಈ ಬಾರಿಯ ಯೋಗ ದಿನದ ನಂತರ ಮಧ್ಯಪ್ರದೇಶದ ಸತ್ನಾದ ಸ್ವಾತಿ ಶ್ರೀವಾತ್ಸವ ಅವರು ಟೆಲಿಫೋನ್ ಮಾಡಿ ನಮಗೆಲ್ಲ ಒಂದು ಸಂದೇಶವನ್ನು ನೀಡಿದ್ದಾರೆ. ಆದರೆ ಇದು ಎಲ್ರಿಗಿಂತ ಹೆಚ್ಚಾಗಿ ನನಗಿದೆ ಅಂತ ಕಾಣಿಸುತ್ತೆ.
ನನ್ನ ಇಡೀ ದೇಶ ಆರೋಗ್ಯವಂತವಾಗಿರಲಿ, ಬಡವರು ನಿರೋಗಿಗಳಾಗಿರಲಿ ಅಂತನ್ನೋದೇ ನನ್ನ ಅಭಿಲಾಷೆ. ದೂರದರ್ಶನದಲ್ಲಿ ಪ್ರಸಾರವಾಗುವ ಸೀರಿಯಲ್ಗಳ ನಡುವೆ, ಆಗಾಗ ಪ್ರಸಾರವಾಗುವ ವಿವಿಧ ಜಾಹೀರಾತುಗಳ ನಡುವೆ ಯೋಗದ ಕುರಿತು ಒಂದು ಜಾಹೀರಾತಿರಬೇಕು. ಯೋಗವನ್ನು ಹೇಗೆ ಮಾಡಬೇಕು, ಅದರ ಲಾಭವೇನು, ಇದನ್ನೆಲ್ಲ ಜನರಿಗೆ ತೋರಿಸಬೇಕು.
ಸ್ವಾತಿಯವರೇ, ನಿಮ್ಮ ಸಲಹೆ ಉತ್ತಮವಾಗಿದೆ. ಆದರೆ ನೀವು ಸ್ವಲ್ಪ ಗಮನ ಇಟ್ಟು ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ದೂರದರ್ಶನದಲ್ಲಿ ಅಷ್ಟೇ ಅಲ್ಲ, ಇತ್ತೀಚೆಗೆ ಭಾರತದ ಒಳಗೆ ಮತ್ತು ಹೊರಗಿನ ಟಿವಿ ಮಾಧ್ಯಮದ ಜಗತ್ತಿನಲ್ಲಿ ಪ್ರತಿದಿನ ಯೋಗದ ಪ್ರಚಾರ ನಡೆದಿದೆ. ಜಗತ್ತಿನ ಎಲ್ಲ ಟಿವಿ ಚಾನೆಲ್ಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಈ ಕುರಿತು ತಮ್ಮ ಸಹಭಾಗಿತ್ವವನ್ನು ನೀಡ್ತಾ ಇವೆ, ಬೇರೆ ಬೇರೆ ಸಮಯದಲ್ಲಿ ಪ್ರಸಾರ ಮಾಡ್ತಾ ಇವೆ. ನೀವು ಗಮನ ಇಟ್ಟು ನೋಡಿದರೆ ಗೊತ್ತಾಗುತ್ತೆ, ಇವೆಲ್ಲವೂ ಯೋಗದ ಕುರಿತು ವಿಫುಲವಾದ ಮಾಹಿತಿಯನ್ನು ನೀಡ್ತಾ ಇವೆ. ನಾನು ನೋಡಿರೋ ಹಾಗೆ ಕೆಲವು ದೇಶಗಳಲ್ಲಿ ಯೋಗಕ್ಕಾಗಿಯೇ ದಿನಕ್ಕೆ 24 ಮೀಸಲಾಗಿಟ್ಟಿರೋ ಚಾನೆಲ್ಗಳು ಇವೆ. ನೀವು ಗಮನಿಸಿ, ಜೂನ್ ತಿಂಗಳಲ್ಲಿ ನಾನು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಟ್ವಿಟರ್ ಮತ್ತು ಫೇಸ್ಬುಕ್ ಮಾಧ್ಯಮದ ಮೂಲಕ ದಿನಕ್ಕೊಂದು ಆಸನದ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೆ. ನೀವು ಆಯುಷ್ ಸಚಿವಾಲಯದ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನೋಡ್ತೀರಿ, ಶರೀರದ ಬೇರೆ ಬೇರೆ ಅಂಗಗಳಿಗಾಗಿ ಯಾವ ಯಾವ ಯೋಗಾಸನವನ್ನು ಮಾಡಬೇಕು ಅನ್ನೋದ್ರ ಕುರಿತು 40-45 ವಿಡಿಯೋ ಪ್ರಸಾರ ಆಗ್ತಾ ಇವೆ. ಎಲ್ಲ ವಯಸ್ಸಿನವರಿಗೂ ಸರಳವಾಗಿ ಮಾಡಬಹುದಾದಂತಹ ಯೋಗಾಸನಗಳ ವಿವರ ಅಲ್ಲಿದೆ. ನಿಮಗೂ ನಿಮ್ಮ ಮೂಲಕ ಯೋಗದ ಎಲ್ಲ ಜಿಜ್ಞಾಸುಗಳಿಗೆ ಇವುಗಳನ್ನು ದಯವಿಟ್ಟು ನೋಡಿ ಅಂತ ನಾನು ವಿನಂತಿಸ್ತಾ ಇದ್ದೇನೆ. ನಾನು ಈ ಬಾರಿ ಒಂದು ಆಹ್ವಾನ ನೀಡಿದ್ದೆ. ಯೋಗ ರೋಗ ಮುಕ್ತಿಯ ಸಾಧನ ಅಂತ ನಾವು ಹೇಳೋದಾದರೆ, ನಾವೆಲ್ಲ ಸೇರಿ ಯೋಗದ ಕುರಿತಾಗಿರುವ ಎಲ್ಲ ಬಗೆಯ ಸ್ಕೂಲ್ ಆಫ್ ಥಾಟ್ಸ್ಗಳು, ಬಗೆ ಬಗೆಯ ವಿಧಾನಗಳು, ಪ್ರಯಾರಿಟಿಗಳು, ಅನುಭವಗಳು, ಇವುಗಳನ್ನು ಯಾಕೆ ಒಟ್ಟುಗೂಡಿಸಬಾರ್ದು ಅಂತ. ಮಾರ್ಗಗಳು ಹಲವಾದರೂ ಗುರಿ ಒಂದೇ. ಎಷ್ಟು ಪ್ರಕಾರದ ಯೋಗಗಳು ಪ್ರಚಲಿತ ಇವೆ, ಎಷ್ಟು ಬಗೆಯ ಯೋಗ ಸಂಸ್ಥೆಗಳು ಕಾರ್ಯನಿರತವಾಗಿವೆ, ವಿಭಿನ್ನ ಯೋಗ ಗುರುಗಳು ಇದ್ದಾರೆ, ಅವರಿಗೆಲ್ಲ ನಾನು ಆಗ್ರಹಪೂರ್ವಕವಾಗಿ ಕೇಳ್ತಾ ಇದ್ದೇನೆ, ಮಧುಮೇಹ ಅಂತಂದರೆ ಯೋಗದ ಮೂಲಕ ಮಧುಮೇಹ ಅಂದರೆ ಡಯಾಬಿಟಿಸ್ಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಪರಿಣಾಮಕಾರಿಯಾದಂಥ ಅಭಿಯಾನವನ್ನು ನಡೆಸಬಹುದೇ ಅಂತ. ಯೋಗದ ಮೂಲಕ ಡಯಾಬಿಟಿಸನ್ನು ನಿಯಂತ್ರಿಸಬಹುದೇ? ಕೆಲವರಿಗೆ ಇದರಲ್ಲಿ ಫಲ ಕಂಡಿದೆ. ಪ್ರತಿಯೊಬ್ಬರು ತಮ್ಮದೇ ಆದಂಥ ರೀತಿಯಲ್ಲಿ ದಾರಿಗಳನ್ನು ಕಂಡುಕೊಂಡಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಡಯಾಬಿಟಿಸ್ಗೆ ಯಾವುದೇ ಚಿಕಿತ್ಸೆ ಅಂತ ಇಲ್ಲ. ಡಯಾಬಿಟಿಸ್ನೊಂದಿಗೇ ನಾವು ಬದುಕನ್ನು ಸಾಗಿಸಬೇಕಾಗುತ್ತೆ. ಡಯಾಬಿಟಿಸ್ ಎಂಥ ರಾಜರೋಗ ಅಂತಂದರೆ ಅದು ಇತರ ಎಲ್ಲ ರೋಗಗಳ ಯಜಮಾನ ಆಗಿಬಿಡುತ್ತೆ. ಕ್ರಮೇಣ ಅದು ಇತರ ರೋಗಗಳಿಗೆ ಪ್ರವೇಶದ್ವಾರ ಆಗಿಬಿಡುತ್ತೆ. ಆದ್ದರಿಂದ ಡಯಾಬಿಟಿಸ್ನಿಂದ ರಕ್ಷಣೆಯನ್ನು ಪಡಿಬೇಕು ಅಂತ ಬಯಸೋರು ಅನೇಕ ಜನ ಈ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವರು ಡಯಾಬಿಟಿಸ್ ರೋಗಿಗಳು ಯೋಗಾಭ್ಯಾಸದ ಮೂಲಕ ಅದನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಯಾಕೆ ನಾವು ಈ ಅನುಭವಗಳನ್ನು ಇತರ ಜೊತೆಗೆ ಹಂಚಿಕೊಳ್ಬಾರ್ದು? ಇದಕ್ಕೊಂದು ಚಾಲನೆ ನೀಡಬೇಕು. ಇಡೀ ವರ್ಷ ಒಂದು ಪೂರಕ ವಾತಾವರಣವನ್ನು ನಿರ್ಮಿಸಬೇಕು. ಹ್ಯಾಶ್ಟ್ಯಾಗ್ ಯೋಗ ಫೈಟ್ಸ್ ಡಯಾಬಿಟಿಸ್ನಲ್ಲಿ ನಾನು ಮತ್ತೊಮ್ಮೆ ಆಗ್ರಹದಿಂದ ಹೇಳ್ತಾ ಇದ್ದೇನೆ, ಹ್ಯಾಶ್ಟ್ಯಾಗ್ ಯೋಗ ಫೈಟ್ಸ್ ಡಯಾಬಿಟಿಸನ್ನು ಬಳಸಿ ನಿಮ್ಮ ಅನುಭವವನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಶೇರ್ ಮಾಡಿ ಅಥವಾ ನರೇಂದ್ರ ಮೋದಿ ಆ್ಯಪ್ ಮೂಲಕ ನನಗೆ ಕಳಿಸ್ಕೊಡಿ. ನೋಡೋಣ ಯಾರ ಅನುಭವ ಹೇಗಿದೆ, ಯಾರು ಯಾವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ. ಹ್ಯಾಶ್ಟ್ಯಾಗ್ ಯೋಗ ಫೈಟ್ಸ್ ಡಯಾಬಿಟಿಸ್ನಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕೆಲವೊಮ್ಮೆ ನನ್ನ ಈ ಮನ್ ಕಿ ಬಾತ್ ಕುರಿತು ತಮಾಷೆ ಮಾಡೋದು ಉಂಟು. ಬಹಳ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ನಾನು ಇದನ್ನು ಮಾಡೋದಕ್ಕೆ ಸಾಧ್ಯವಾಗಿರೋದಕ್ಕೆ ಕಾರಣ ನಾವು ಜನತಂತ್ರಕ್ಕೆ ಬದ್ಧರಾಗಿದ್ದೇವೆ ಅಂತ ಅನ್ನೋದು. ಆದರೆ ಇವತ್ತು ಜೂನ್ 26 ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೇನೆ. ವಿಶೇಷವಾಗಿ ಹೊಸ ಪೀಳಿಗೆಯವರಿಗೆ ಹೇಳಬಯಸ್ತೇನೆ, ನಾವು ಯಾವ ಜನತಂತ್ರದ ಬಗ್ಗೆ ಹೆಮ್ಮೆ ಪಟ್ಕೊಳ್ತೇವೆಯೋ ಆ ಜನತಂತ್ರ ನಮಗೆ ಇಂಥ ದೊಡ್ಡ ಶಕ್ತಿಯನ್ನು ನೀಡಿದೆ, ಪ್ರತಿಯೊಬ್ಬ ನಾಗರಿಕರಿಗೂ ಬಲವನ್ನು ತಂದುಕೊಟ್ಟಿದೆ. 1975 ಇಂಥದೇ ಒಂದು ಜೂನ್ 26 ದಿನ ಇತ್ತು. ಜೂನ್ 25 ರಾತ್ರಿ ಮತ್ತು ಜೂನ್ 26 ಬೆಳಿಗ್ಗೆ ಭಾರತದ ಜನತಂತ್ರದ ಇತಿಹಾಸದಲ್ಲಿ ಒಂದು ಕರಾಳ ರಾತ್ರಿಯಾಗಿತ್ತು. ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರಲಾಯಿತು. ನಾಗರಿಕರ ಎಲ್ಲ ಹಕ್ಕುಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ದೇಶವನ್ನು ಕಾರಾಗೃಹವನ್ನಾಗಿ ಮಾಡಲಾಯಿತು. ಜಯಪ್ರಕಾಶ್ ನಾರಾಯಣರನ್ನು ಒಳಗೊಂಡಂತೆ ದೇಶದ ಲಕ್ಷಾಂತರ ಜನರನ್ನು, 1000 ನಾಯಕರನ್ನು, ಅನೇಕ ಸಂಘಟನೆಗಳನ್ನು ಸೆರೆಮನೆಯ ಸರಳುಗಳ ಹಿಂದೆ ತಳ್ಳಲಾಯಿತು. ಆ ಒಂದು ಕರಾಳ ಘಟನೆ ಕುರಿತು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಅನೇಕ ಚರ್ಚೆಗಳು ನಡೆದಿವೆ. ಆದರೆ ಅದೇ ಜೂನ್ 26 ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಜನತಂತ್ರವೇ ನಮ್ಮ ಶಕ್ತಿ ಅಂತನ್ನೋದನ್ನು ಮರಿಬಾರ್ದು. ಲೋಕಶಕ್ತಿಯೇ ನಮ್ಮ ಬಲ ಆಗಿದೆ. ಒಬ್ಬೊಬ್ಬ ನಾಗರಿಕರು ನಮ್ಮ ಶಕ್ತಿಯಾಗಿದ್ದಾರೆ. ಈ ಪ್ರತಿನಿಧಿತ್ವವನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ, ಇನ್ನೂ ಹೆಚ್ಚು ಬಲಶಾಲಿಯನ್ನಾಗಿ ಮಾಡಬೇಕಾಗಿದೆ. ಭಾರತದ ನಾಗರಿಕರು ಜನತಂತ್ರವನ್ನು ಜೀವಿಸಿ ತೋರಿಸಿದ್ದಾರೆ ಅನ್ನೋದೇ ಭಾರತೀಯರ ಶಕ್ತಿಯಾಗಿದೆ. ಒಂದು ಕಡೆ ಪತ್ರಿಕಾಲಯಗಳಿಗೆ ಬೀಗ ಜಡಿಯಲಾಗಿತ್ತು, ರೇಡಿಯೋ ಒಂದೇ ಮಾತನ್ನು ಹೇಳ್ತಾ ಇತ್ತು, ಆದರೆ ಇನ್ನೊಂದು ಕಡೆ ದೇಶದ ಜನತೆ ಅವಕಾಶ ಸಿಕ್ಕ ಕೂಡಲೇ ಜನತಂತ್ರದ ಶಕ್ತಿಯ ಪರಿಚಯವನ್ನು ನೀಡಿತು. ಈ ಮಾತುಗಳು ಒಂದು ದೇಶದ ಸಂದರ್ಭದಲ್ಲಿ ಬಹುದೊಡ್ಡ ಶಕ್ತಿಯ ರೂಪ ಆಗಿದೆ. ಭಾರತದ ಸಾಮಾನ್ಯ ಮನುಷ್ಯರ ಜನತಂತ್ರೀಯ ಶಕ್ತಿಯ ಉತ್ತಮ ಉದಾಹರಣೆ ತುರ್ತು ಪರಿಸ್ಥಿತಿಯಲ್ಲಿ ಅನಾವರಣಗೊಂಡಿತು. ಜನತಂತ್ರೀಯ ಶಕ್ತಿಯ ಇಂಥ ಪರಿಚಯವನ್ನು ದೇಶಕ್ಕೆ ಮತ್ತೆ ಮತ್ತೆ ನೆನಪಿಸ್ತಲೇ ಇರಬೇಕಾಗುತ್ತೆ. ಜನರ ಶಕ್ತಿಯನ್ನು ಅನುಭವಿಸುತ್ತಲೇ ಇರಬೇಕಾಗುತ್ತೆ. ಜನರ ಶಕ್ತಿಗೆ ಬಲ ಸಿಗೋ ಹಾಗೆ ನಮ್ಮ ಪ್ರವೃತ್ತಿ ಇರಬೇಕು. ಇದಕ್ಕಾಗಿ ಜನರನ್ನು ಒಗ್ಗೂಡಿಸಬೇಕಾಗಿದೆ. ನಾನು ಹೇಳ್ತಾ ಇರ್ತೇನೆ ನೋಡಿ, ಜನತಂತ್ರ ಅಂತಂದರೆ ಜನ ಕೇವಲ ಮತವನ್ನು ಚಲಾಯಿಸೋದಷ್ಟೇ ಅಲ್ಲ, 5 ದೇಶವನ್ನು ನಡೆಸುವ ಕಾಂಟ್ರಾಕ್ಟನ್ನು ನಿಮಗೆ ಕೊಟ್ಬಿಡೋದಲ್ಲ, ಖಂಡಿತ ಅಲ್ಲ. ಮತವನ್ನು ಚಲಾಯಿಸೋದು ಜನತಂತ್ರದ ಒಂದು ಮಹತ್ವದ ಕರ್ತವ್ಯ ಹೌದು, ಆದರೆ ಮಹತ್ವದ ಇನ್ನೂ ಕೆಲವು ಹೆಜ್ಜೆಗಳು ಇವೆ. ಅವುಗಳಲ್ಲಿ ಹೆಚ್ಚು ಮಹತ್ವದ್ದು ಅಂತಂದರೆ ಜನರ ಸಹಭಾಗಿತ್ವ, ಜನರ ಭಾವನೆ, ಜನರ ಆಲೋಚನೆ. ಇವುಗಳನ್ನು ಗಮನಿಸಿ ಸರ್ಕಾರಗಳು ಜನತೆಯೊಂದಿಗೆ ಎಷ್ಟು ಆಳವಾಗಿ ಒಂದುಗೂಡ್ತೇವೆಯೋ ಅಷ್ಟೊಂದು ಪ್ರಮಾಣದಲ್ಲಿ ದೇಶದ ಶಕ್ತಿ ವೃದ್ಧಿಯಾಗುತ್ತೆ. ಜನತೆ ಮತ್ತು ಸರ್ಕಾರಗಳ ನಡುವಿನ ಕಂದಕ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ಯಾವಾಗಲೂ ಜನರ ಸಹಭಾಗಿತ್ವದಿಂದಲೇ ದೇಶವನ್ನು ಮುನ್ನಡೆಸಬೇಕು ಅಂತನ್ನೋದು ನನ್ನ ಪ್ರಯತ್ನ ಆಗಿದೆ. ಇತ್ತೀಚೆಗೆ ನನ್ನ ಸರ್ಕಾರ 2 ವರ್ಷಗಳನ್ನು ಮುಗಿಸಿದ ಸಂದರ್ಭದಲ್ಲಿ ಹೊಸ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಕೆಲವು ಯುವಜನರು ನನಗೆ ಕೆಲವು ಸಲಹೆಗಳನ್ನು ಕಳಿಸಿದ್ದಾರೆ. ಅವರು ಹೇಳ್ತಾರೆ, ನೀವು ಜನತಂತ್ರದ ಬಗ್ಗೆ ಬಹಳ ಮಾತಾಡ್ತಿರಲ್ಲ, ನೀವು ಯಾಕೆ ನಿಮ್ಮ ಸರ್ಕಾರದ ಸಾಧನೆಯ ಮೌಲ್ಯಾಂಕನವನ್ನು ಜನರ ಮೂಲಕನೇ ಮಾಡಿಸಬಾರದು ಅಂತ. ಇದರಲ್ಲಿ ಒಂದು ರೀತಿ ಸವಾಲಿನ ಧ್ವನಿಯೂ ಇತ್ತು, ಸಲಹೆಯ ಧ್ವನಿಯೂ ಇತ್ತು. ಅಂತೂ ಇವರು ನನ್ನ ಮನಸ್ಸನ್ನು ಅಲುಗಾಡಿಸಿಬಿಟ್ರು ಅಂತ ಹೇಳ್ಬೋದು. ನಾನು ನನ್ನ ಕೆಲವು ಉನ್ನತ ಸಹೋದ್ಯೋಗಿಗಳ ಸಮ್ಮುಖದಲ್ಲಿ ಈ ವಿಚಾರವನ್ನು ಇಟ್ಟೆ. ಅದಕ್ಕೆ ಅವರು ತೋರಿದ ತಕ್ಷಣದ ಪ್ರತಿಕ್ರಿಯೆ ಅಂತಂದರೆ, ಚೇಚೆ ಬೇಡ ಸ್ವಾಮಿ, ಇದೇನು ಮಾಡ್ತಾ ಇದ್ದೀರಿ? ತಂತ್ರಜ್ಞಾನ ಇವತ್ತು ಬಹಳ ಮುಂದುವರೆದಿದೆ. ಯಾರಾದರೂ ಒಗ್ಗೂಡಿ ಗುಂಪು ಕಟ್ಕೊಂಡು ತಂತ್ರಜ್ಞಾನದ ದುರುಪಯೋಗ ಮಾಡಿಕೊಂಡ್ರೆ ಸಮೀಕ್ಷೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಅವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು. ಆದರೆ ನನಗನ್ನಿಸ್ತು, ನಾವು ರಿಸ್ಕ್ ತೋಬೇಕು, ಪ್ರಯತ್ನ ಮಾಡಬೇಕು, ನೋಡೋಣ ಏನಾಗುತ್ತೆ ಅಂತ. ಆದ್ದರಿಂದ ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮಗೆ ಕೇಳಿ ಸಂತೋಷ ಆಗಬಹುದು, ನಾನು ತಂತ್ರಜ್ಞಾನದ ಮೂಲಕ ಬೇರೆ ಬೇರೆ ಭಾಷೆಗಳನ್ನು ಬಳಸಿ ನನ್ನ ಸರ್ಕಾರದ ಮೌಲ್ಯಾಂಕನ ಮಾಡುವುದಕ್ಕಾಗಿ ಜನರಿಗೆ ಕರೆಯನ್ನು ಕೊಟ್ಟೆ. ಚುನಾವಣೆಗಳ ನಂತರವೂ ಸಮೀಕ್ಷೆಗಳು ನಡೆಯುತ್ತವೆ, ಆಗಾಗ ಬೇರೆ ಬೇರೆ ವಿಚಾರಗಳ ಕುರಿತು ಸಮೀಕ್ಷೆಗಳು ನಡೆಯುತ್ತವೆ, ಆದರೆ ಅವುಗಳ ಸ್ಯಾಂಪಲ್ ಸೈಜು ದೊಡ್ಡದಾಗಿರುವುದಿಲ್ಲ. ನಿಮ್ಮಲ್ಲಿ ಬಹಳಷ್ಟು ಜನ ratemygovernmentmygov.in ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ. ಲಕ್ಷಾಂತರ ಜನ ಇದರಲ್ಲಿ ಭಾಗವಹಿಸಿದ್ದಾರೆ, ಆದರೆ ಸುಮಾರು 3 ಲಕ್ಷ ಜನ ನಾವು ಕೇಳಿದ ಒಂದೊಂದು ಪ್ರಶ್ನೆಗೂ ಉತ್ತರವನ್ನು ನೀಡೋ ಮೂಲಕ ಅದ್ಭುತ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಸಾಕಷ್ಟು ಸಮಯವನ್ನು ವ್ಯಯ ಮಾಡಿದ್ದಾರೆ. ಸ್ವಯಂ ಸಕ್ರಿಯತೆಯನ್ನು ತೋರಿ ಸರ್ಕಾರದ ಮೌಲ್ಯಾಂಕನ ಮಾಡಿದ ಈ ಎಲ್ಲ 3 ಲಕ್ಷ ಜನರಿಗೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಈ ಸಮೀಕ್ಷೆಯ ಫಲಿತಾಂಶಗಳ ಕುರಿತು ಇಲ್ಲಿ ಚರ್ಚೆ ಮಾಡುವುದಿಲ್ಲ, ಅದನ್ನು ಮಾಧ್ಯಮದವರು ಖಂಡಿತ ಮಾಡ್ತಾರೆ. ಅಂತೂ ಇದೊಂದು ಒಳ್ಳೆಯ ಪ್ರಯೋಗ ಆಗಿತ್ತು. ಭಾರತದ ಮೂಲೆ ಮೂಲೆಗಳಿಂದ ಅನೇಕ ಭಾಷೆಗಳನ್ನು ಮಾತಾಡುವ ಜನ, ವಿವಿಧ ಹಿನ್ನೆಲೆಯಿಂದ ಬಂದವರು ಇದರಲ್ಲಿ ಭಾಗವಹಿಸಿದರು ಅನ್ನೋದು ನನಗೆ ಸಂತೋಷವನ್ನು ತರುವ ಸಂಗತಿಯಾಗಿದೆ. ಆಶ್ಚರ್ಯದ ಸಂಗತಿ ಅಂತಂದರೆ, ಗ್ರಾಮೀಣ ಉದ್ಯೋಗದ ಕುರಿತು ಜಾರಿಯಲ್ಲಿರೋ ಯೋಜನೆಗಳ ವೆಬ್ಸೈಟ್ನಲ್ಲೂ, ಆ ಪೋರ್ಟಲ್ನಲ್ಲೂ ಕೂಡ ಅಸಂಖ್ಯಾತ ಜನ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಅಂತಂದರೆ ಗ್ರಾಮೀಣ ಜನ, ಬಡಜನ ಇದರಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಅಂತನ್ನೋದು ನನ್ನ ಪ್ರಾಥಮಿಕ ಅವಲೋಕನದಿಂದ ಕಂಡುಬರೋ ವಿಚಾರ ಆಗಿದೆ. ಇದು ನನಗೆ ಇನ್ನೂ ಹೆಚ್ಚಿನ ಸಂತೋಷವನ್ನು ತಂದಿದೆ. ನೀವೇ ನೋಡಿದ್ದೀರಿ, ಅದು ಒಂದು ದಿನ ಇತ್ತು, ಜೂನ್ 26, ಅಂದು ನಮ್ಮ ಜನರ ಧ್ವನಿಯನ್ನು ಅಡಗಿಸಲಾಗಿತ್ತು. ಆದರೆ ಇವತ್ತು ಸರ್ಕಾರವು ಸರಿಯಾಗಿ ಕಾರ್ಯ ನಿರ್ವಹಿಸ್ತಾ ಇದೆಯೇ ಇಲ್ವೇ, ಏನಾದರೂ ಬದಲಾವಣೆ ಆಗಬೇಕೇ ಅನ್ನೋದನ್ನು ಸ್ವತಃ ಜನರೇ ನಿರ್ಧಾರ ಮಾಡ್ತಾರೆ. ಇದೇ ಜನತಂತ್ರದ ಶಕ್ತಿ. ನನ್ನ ಪ್ರೀತಿಯ ದೇಶಬಾಂಧವರೇ, ಇವತ್ತು ನಾನು ಒಂದು ವಿಚಾರದ ಬಗ್ಗೆ ವಿಶೇಷವಾಗಿ ಆಗ್ರಹಿಸಬಯಸ್ತೇನೆ. ಒಂದು ಕಾಲ ಇತ್ತು, ಎಷ್ಟೊಂದು ತೆರಿಗೆಗಳು ಇದ್ವು ಅಂತಂದರೆ ತೆರಿಗೆಗಳತನ ಮಾಡೋದು ಒಂದು ಸ್ವಭಾವನೇ ಆಗಿತ್ತು. ವಿದೇಶದ ವಸ್ತುಗಳನ್ನು ತರೋದರಲ್ಲಿ ಅನೇಕ ನಿರ್ಬಂಧಗಳಿದ್ವು, ಇದರಿಂದಾಗಿ ಸ್ಮಗ್ಲಿಂಗ್ ಕೂಡ ಉತ್ತೇಜನ ಸಿಗ್ತಾ ಇತ್ತು. ಆದರೆ ಕ್ರಮೇಣ ಕಾಲ ಬದಲಾಯಿತು, ಈಗ ತೆರಿಗೆದಾರರನ್ನು ಸರ್ಕಾರದೊಂದಿಗೆ ಒಗ್ಗೂಡಿಸೋದು ಅಷ್ಟು ಕಷ್ಟದ ಕೆಲಸ ಅಲ್ಲ. ಆದರೂ ಹಳೆಯ ಅಭ್ಯಾಸಗಳು ಹೋಗೋದಿಲ್ಲ. ಒಂದು ಪೀಳಿಗೆಯವರಿಗೆ ಈಗಲೂ ಸರ್ಕಾರದಿಂದ ದೂರ ಇರೋದೇ ಒಳ್ಳೆಯದು ಅಂತನೋ ಭಾವನೆ ಇದೆ. ನಾನು ನಿಮಗೆ ಆಗ್ರಹ ಮಾಡಿ ಹೇಳ್ತಾ ಇದ್ದೇನೆ, ನಿಯಮಗಳಿಂದ ಪಲಾಯನ ಮಾಡಿದರೆ ನಾವು ನಮ್ಮ ಸುಖ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೇವೆ. ಯಾವುದೇ ಸಣ್ಣ ಪುಟ್ಟ ವ್ಯಕ್ತಿಯು ನಮಗೆ ತೊಂದರೆ ಕೊಡಬಹುದು. ಹೀಗೆ ಆಗೋದಕ್ಕೆ ಯಾಕೆ ಬಿಡಬೇಕು? ನಮ್ಮ ಆದಾಯ, ನಮ್ಮ ಆಸ್ತಿಗೆ ತಕ್ಕ ಸರಿಯಾದ ತೆರಿಗೆಯನ್ನು ಸ್ವಯಂ ನಾವೇ ಯಾಕೆ ಸರ್ಕಾರಕ್ಕೆ ಕೊಟ್ಬಿಡಬಾರ್ದು? ಯಾವುದಾದರೂ ಬಾಕಿ ಇದ್ದರೆ ಅದರಿಂದ ಒಮ್ಮೆ ಮುಕ್ತಿ ಪಡೀರಿ. ಈ ಹೊರೆಯಿಂದ ಮುಕ್ತಿಯನ್ನು ಪಡೆಯೋದಕ್ಕಾಗಿ ನಾನು ದೇಶಬಾಂಧವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ಯಾರ ಬಳಿ ಅಘೋಷಿತ ಆದಾಯ ಇದೆಯೋ ಅಂಥವರಿಗೆ ಭಾರತ ಸರ್ಕಾರ ಒಂದು ಅವಕಾಶವನ್ನು ನೀಡಿದೆ. ನೀವು ನಿಮ್ಮ ಅಘೋಷಿತ ಆದಾಯವನ್ನು ಘೋಷಿಸಿ, ಸೆಪ್ಟೆಂಬರ್ 30 ಒಳಗೆ ಅಘೋಷಿತ ಆದಾಯವನ್ನು ಘೋಷಿಸುವುದಕ್ಕೆ ಸರ್ಕಾರ ಒಂದು ವಿಶೇಷ ಸೌಲಭ್ಯವನ್ನು ಕಲ್ಪಿಸಿದೆ. ದಂಡವನ್ನು ತೆತ್ತು ನಾವು ಅನೇಕ ಬಗೆಯ ಹೊರೆಗಳಿಂದ ಮುಕ್ತಿಯನ್ನು ಪಡೆಯಬಹುದು. ತಾವಾಗಿಯೇ ಸ್ವ ಇಚ್ಛೆಯಿಂದ ತಮ್ಮ ಉಂಬಳಿಯ ಕುರಿತು, ಆದಾಯದ ಕುರಿತು ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಿದರೆ ಸರ್ಕಾರವು ಯಾವುದೇ ರೀತಿಯ ವಿಚಾರಣೆಯನ್ನು ಮಾಡುವುದಿಲ್ಲ ಅಂತನ್ನೋ ಭರವಸೆಯನ್ನು ನಾನು ಕೊಟ್ಟಿದ್ದೇನೆ. ಇಷ್ಟು ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಒಂದು ಸಲವೂ ಕೇಳೋದಿಲ್ಲ. ಇದೆಲ್ಲ ಇರೋದರಿಂದ ಇಂಥ ಒಂದು ಪಾರದರ್ಶಕ ವ್ಯವಸ್ಥೆಯ ಒಂದು ಭಾಗ ಆಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಈ ಯೋಜನೆ ಜಾರಿಯಲ್ಲಿರೋದು ಸೆಪ್ಟೆಂಬರ್ 30ರವರೆಗೆ ಮಾತ್ರ ಅನ್ನೋದನ್ನು ನಾನು ಮತ್ತೊಮ್ಮೆ ತಮಗೆ ತಿಳಿಸ ಬಯಸುತ್ತೇನೆ. ಇದನ್ನು ಒಂದು ಕೊನೆಯ ಅವಕಾಶ ಅಂತ ನೀವು ಭಾವಿಸಬಹುದು. 30ನೇ ಸೆಪ್ಟೆಂಬರ್ ನಂತರ ಯಾವುದೇ ನಾಗರಿಕರಿಗೆ ತೊಂದರೆಯಾದರೆ, ಸರ್ಕಾರದ ನಿಯಮಗಳನ್ನು ಪಾಲಿಸ ಬಯಸದಿದ್ದರೆ ಅವರಿಗೆ ಯಾವ ಬಗೆಯ ನೆರವು ದಕ್ಕುವುದಿಲ್ಲ ಅಂತ ನಾನು ನಮ್ಮ ಸಂಸದರಿಗೂ ಹೇಳಿದ್ದೆ. ನಾನು ನನ್ನ ದೇಶ ಬಾಂಧವರಿಗೂ ಹೇಳಬಯಸುತ್ತೇನೆ, ಸೆಪ್ಟೆಂಬರ್ 30ರ ನಂತರ ತೊಂದರೆ ಆಗುವಂತಹ ಯಾವುದೇ ಸನ್ನಿವೇಶವನ್ನು ತಂದುಕೊಳ್ಬೇಡಿ. ಆದ್ದರಿಂದಲೂ ಈಗಲೂ ಹೇಳ್ತಾ ಇದ್ದೇನೆ, ಸೆಪ್ಟೆಂಬರ್ 30ಕ್ಕೆ ಮುಂಚೆನೇ ಇದರ ಲಾಭ ಪಡೆಯಿರಿ. ಸೆಪ್ಟೆಂಬರ್ 30ರ ನಂತರ ಬರಬಹುದಾದ ತೊಂದರೆಗಳಿಂದ ದೂರ ಇರಿ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಮಾತನ್ನು ಇವತ್ತು ಮನದ ಮಾತಿನಲ್ಲಿ ಹೇಳಿದ್ದು ಯಾಕೆ? ಇತ್ತೀಚೆಗೆ ನಾನು ಕಂದಾಯ ವಿಭಾಗ, ಆದಾಯ ತೆರಿಗೆ, ಕಸ್ಟಮ್ಸು, ಅಬಕಾರಿ ವಿಭಾಗಗಳ ಎಲ್ಲ ಅಧಿಕಾರಿಗಳೊಂದಿಗೆ ಒಂದೆರಡು ದಿನಗಳ ವಿಚಾರ ಮಂಥನವನ್ನು ನಡೆಸಿದೆ. ಅದರಲ್ಲಿ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾಗರಿಕರನ್ನು ಕಳ್ಳರ ಹಾಗೆ ಭಾವಿಸಬಾರದು, ಅವರಲ್ಲಿ ವಿಶ್ವಾಸವನ್ನು ತಾಳಬೇಕು, ಸಹಾಯ ಮಾಡಬೇಕು. ಅವರು ನಿಯಮಗಳನ್ನು ಪಾಲಿಸ ಬಯಸಿದರೆ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಬೇಕು, ವಿಶ್ವಾಸದ ಒಂದು ವಾತಾವರಣವನ್ನು ಸೃಷ್ಟಿಸಬೇಕು, ನಮ್ಮ ಆಚರಣೆಯ ಮೂಲಕವೇ ಬದಲಾವಣೆಯನ್ನು ತರಬೇಕು. ಈ ಮಾತನ್ನು ನಾನು ಅವರಲ್ಲಿ ಆಗ್ರಹ ಮಾಡಿ ಹೇಳಿದೆ. ಅವರಿಗೂ ಈ ಮಾತು ಸರಿ ಅನಿಸಿತ್ತು ಅನ್ನೋದು ನನ್ನ ಗಮನಕ್ಕೆ ಬಂತು. ದೇಶ ಮುನ್ನಡೀತಾ ಇರೋ ಹೊತ್ತಿನಲ್ಲಿ ಎಲ್ರಿಗೂ ಅದರಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಬೇಕು ಅಂತನ್ನೋದು ಅವರಿಗೂ ಮನವರಿಕೆ ಆಗಿದೆ. ಈ ವಿಚಾರ ಮಂಥನದಲ್ಲಿ ಅವರಿಂದ ನಾನು ಮಾಹಿತಿಯನ್ನು ಪಡೀತಾ ಇರೋ ಹೊತ್ತಿನಲ್ಲೇ ಒಂದು ಮಾಹಿತಿಯನ್ನು ನಾನು ಅವರಿಗೆ ಕೊಡಬಯಸಿದೆ. 125 ಕೋಟಿ ಜನ ಇರೋ ದೇಶದಲ್ಲಿ ದಾಖಲೆಗಳ ಪ್ರಕಾರ ತೆರಿಗೆ ನೀಡಬೇಕಾದ ಆದಾಯ 50 ಲಕ್ಷಕ್ಕಿಂತ ಹೆಚ್ಚಿರುವಂಥ ಜನಸಂಖ್ಯೆ ಕೇವಲ 1.5 ಲಕ್ಷ ಮಾತ್ರ ಅಂತಂದರೆ ಬಹುಶಃ ನೀವು ನಮ್ಮದೇ ಇರಬಹುದು, ಇದು ಸತ್ಯ. 50 ಲಕ್ಷಕ್ಕಿಂತ ಹೆಚ್ಚು ಟ್ಯಾಕ್ಸಬಲ್ ಇನ್ಕಮ್ ಇರೋರು ದೊಡ್ಡ ದೊಡ್ಡ ನಗರಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಅವರ 1-1 ಕೋಟಿ 2-2 ಕೋಟಿ ಬೆಲೆ ಬಾಳೋ ಬಂಗಲೆಗಳನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಅವರ ಆದಾಯ ಅದ್ಯಾಗೆ 50 ಲಕ್ಷಕ್ಕಿಂತ ಕಡಿಮೆ ಇರೋದಕ್ಕೆ ಸಾಧ್ಯ? ಇದರರ್ಥ ಏನೋ ಗೋಲ್ಮಾಲ್ ನಡೆದಿದೆ ಅಂತ. ಈ ಸ್ಥಿತಿಯನ್ನು ಬದಲಾಯಿಸಬೇಕು, ಸೆಪ್ಟೆಂಬರ್ 30ಕ್ಕಿಂತ ಮುಂಚೆನೇ ಬದಲಾಯಿಸಬೇಕು. ಯಾವುದೇ ಕಠಿಣ ಕ್ರಮವನ್ನು ಕೈಗೊಳ್ಳೋ ಮುಂಚೆ ಸರ್ಕಾರ ಜನತಾ ಜನಾರ್ದನರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಅದಕ್ಕೆ ನನ್ನ ಪ್ರೀತಿಯ ಸೋದರ ಸೋದರಿಯರೇ, ಅಘೋಷಿತ ಆದಾಯವನ್ನು ಘೋಷಿಸೋದಕ್ಕೆ ಇದೊಂದು ಸ್ವರ್ಣ ಅವಕಾಶ ಆಗಿದೆ. ಅದಲ್ಲದೆ ಸೆಪ್ಟೆಂಬರ್ 30ರ ನಂತರ ಬರೋ ಸಂಕಷ್ಟಗಳಿಂದ ಮುಕ್ತಿ ಪಡೆಯೋದಕ್ಕೂ ಕೂಡ ಇದೊಂದು ಉತ್ತಮ ಮಾರ್ಗ ಆಗಿದೆ. ನಮ್ಮ ದೇಶದ ಒಳಿತಿಗಾಗಿ, ದೇಶದ ಬಡವರ ಕಲ್ಯಾಣಕ್ಕಾಗಿ ಈ ಕಾರ್ಯದಲ್ಲಿ ಕೈಜೋಡಿಸಿ ಅಂತ ನಾನು ನಿಮ್ಮನ್ನು ಆಗ್ರಹಿಸ್ತಾ ಇದ್ದೇನೆ. ಸೆಪ್ಟೆಂಬರ್ 30ರ ನಂತರ ನಿಮಗೆ ಯಾವುದೇ ತೊಂದರೆ ಬಾರದೇ ಇರಲಿ ಅಂತನ್ನೋದು ಕೂಡ ನನ್ನ ಅಭಿಲಾಷೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ದೇಶದ ಸಾಮಾನ್ಯ ಮನುಷ್ಯರು ಕೂಡ ದೇಶಕ್ಕಾಗಿ ಏನನ್ನಾದರೂ ಒಳಿತು ಮಾಡುವ ಅವಕಾಶಕ್ಕಾಗಿ ಹುಡುಕಾಡ್ತಾ ಇರ್ತಾರೆ. ಅಡುಗೆ ಅನಿಲಕ್ಕೆ ನೀಡಬೇಕಾದ ಸಬ್ಸಿಡಿಯನ್ನು ಬಿಟ್ಕೊಡಿ ಅಂತ ನಾನು ಜನರನ್ನು ಕೇಳಿದಾಗ 1 ಕೋಟಿಗಿಂತ ಹೆಚ್ಚಿನ ಜನ ಸ್ವಇಚ್ಛೆಯಿಂದ ತಮ್ಮ ಸಬ್ಸಿಡಿಯನ್ನು ಬಿಟ್ಕೊಟ್ರು. ವಿಶೇಷವಾಗಿ ಯಾರ ಬಳಿ ಅಘೋಷಿತ ಆದಾಯ ಇದೆಯೋ ಅವ್ರಿಗಾಗಿ ನಾನು ಒಂದು ನಿದರ್ಶನವನ್ನು ನೀಡುತ್ತೇನೆ. ನಾನು ನಿನ್ನೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮದ ನಿಮಿತ್ತ ಪುಣೆಗೆ ಹೋಗಿದ್ದೆ. ಅಲ್ಲಿ ನನಗೆ ಚಂದ್ರಕಾಂತ್ ದಾಮೋದರ್ ಕುಲಕರ್ಣಿ ಮತ್ತು ಅವರ ಕುಟುಂಬದವರನ್ನು ಭೇಟಿ ಮಾಡೋ ಅವಕಾಶ ಸಿಕ್ತು. ನಾನು ಅವರನ್ನು ವಿಶೇಷವಾಗಿ ಭೇಟಿಗಾಗಿನೇ ಕರೆಸಿದ್ದೆ. ಕಾರಣ ಏನು? ಕರಗಳ್ಳತನ ಮಾಡಿದ ಯಾರಿಗಾದರೂ ನನ್ನ ಮಾತಿನಿಂದ ಪ್ರೇರಣೆ ಸಿಗುತ್ತೋ ಬಿಡುತ್ತೋ, ಆದರೆ ಶ್ರೀ ಚಂದ್ರಕಾಂತ್ ಕುಲಕರ್ಣಿಯವರ ಮಾತಿನಿಂದಂತೂ ಖಂಡಿತ ನಿಮಗೆ ಪ್ರೇರಣೆ ಸಿಕ್ಕೇ ಸಿಗುತ್ತೆ. ಏನು ಕಾರಣ ಅಂತ ನಿಮಗೆ ಗೊತ್ತಾ? ಈ ಚಂದ್ರಕಾಂತ್ ಕುಲಕರ್ಣಿಯವರು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿ, ಸರ್ಕಾರಿ ನೌಕರಿಯಲ್ಲಿದ್ದು ನಿವೃತ್ತಿ ಆಗಿದ್ದಾರೆ. 16,000 ರೂಪಾಯಿ ಅವರಿಗೆ ತಿಂಗಳಿಗೆ ಪಿಂಚಣಿ ಬರುತ್ತೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಆಶ್ಚರ್ಯ ಅನಿಸಬಹುದು, ಕರಗಳ್ಳತನ ಮಾಡುವ ಅಭ್ಯಾಸ ಇರೋರಿಗಂತೂ ಇದನ್ನು ಕೇಳಿ ಆಘಾತವೇ ಆಗಬಹುದು. ಕೇವಲ 16,000 ರೂಪಾಯಿ ಪಿಂಚಣಿಯನ್ನು ಪಡೆಯುವ ಈ ಚಂದ್ರಕಾಂತ್ ಕುಲಕರ್ಣಿಯವರು ಕೆಲವು ದಿನಗಳ ಹಿಂದೆ ನನಗೊಂದು ಪತ್ರ ಬರೆದಿದ್ದರು. ಅದರಲ್ಲಿ ಅವರು ಹೇಳಿದರು, ತಮಗೆ ತಿಂಗಳಿಗೆ ಬರುವ 16,000 ರೂಪಾಯಿ ಪಿಂಚಣಿಯಲ್ಲಿ 5,000 ಪ್ರತಿ ತಿಂಗಳು ಸ್ವಚ್ಛತಾ ಅಭಿಯಾನಕ್ಕಾಗಿ ದೇಣಿಗೆಯನ್ನಾಗಿ ನೀಡ್ತೇನೆ ಅಂತ. ಅಷ್ಟೇ ಅಲ್ಲ, ಮುಂದಿನ ದಿನಾಂಕಗಳನ್ನು ಹಾಕಿದ 52 ಚೆಕ್ಗಳನ್ನು ನನಗೆ ಅವರು ಕಳಿಸೇ ಬಿಟ್ಟಿದ್ದಾರೆ. ಯಾವ ದೇಶದ ಒಬ್ಬ ತಿಂಗಳಿಗೆ 16,000 ರೂಪಾಯಿ ನಿವೃತ್ತಿ ವೇತನವನ್ನು ಪಡೀತಾ ಇರತಕ್ಕಂಥ ಒಬ್ಬ ಸರ್ಕಾರಿ ನೌಕರ ಅದರಲ್ಲಿ 5,000 ಸ್ವಚ್ಛತಾ ಅಭಿಯಾನಕ್ಕಾಗಿ ನೀಡ್ತಾನೋ? ಅಂಥ ದೇಶದಲ್ಲಿ ಕರಗಳ್ಳತನವನ್ನು ಮಾಡುವ ಹಕ್ಕು ನಮಗೆ ಯಾರಿಗೂ ಇಲ್ಲ. ಚಂದ್ರಕಾಂತ್ ಕುಲಕರ್ಣಿಯವರಿಗಿಂತ ದೊಡ್ಡ ಪ್ರೇರಣೆ ನಮಗೆ ಇನ್ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಕೈ ಜೋಡಿಸಿರುವಂಥವರಿಗೂ ಕೂಡ ಚಂದ್ರಕಾಂತ್ ಕುಲಕರ್ಣಿಯವರಿಗಿಂತ ಉತ್ತಮ ಉದಾಹರಣೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕಾಗಿಯೇ ನಾನು ಚಂದ್ರಕಾಂತ್ ಅವರನ್ನು ಖುದ್ದು ಭೇಟಿಗಾಗಿ ಕರೆಸಿದ್ದೆ. ಅವರು ಬಂದರು, ಅವರ ಬದುಕಿನ ಕಥೆ ನನ್ನ ಮನಸ್ಸನ್ನು ಮುಟ್ತು. ಆ ಕುಟುಂಬಕ್ಕೆ ನಾನು ಮನಃಪೂರ್ವಕವಾಗಿ ಅಭಿನಂದಿಸ್ತೇನೆ. ಇಂಥ ಜನ ನಮ್ಮ ದೇಶದಲ್ಲಿ ಅಸಂಖ್ಯಾತರಿರಬಹುದು, ಆದರೆ ಅವರ ಮಾಹಿತಿ ನನಗೆ ಇಲ್ಲದೇ ಇರಬಹುದು. ಆದರೂ ಇವರೇ ಅಲ್ವೇ ಜನ, ಇದೇ ಅಲ್ವೇ ಜನಶಕ್ತಿ. 16,000 ರೂಪಾಯಿ ನಿವೃತ್ತಿ ವೇತನದಲ್ಲಿ ಒಬ್ಬ ವ್ಯಕ್ತಿ 260,000 ಬೆಲೆಯ ಮುಂಗಡ ಚೆಕ್ಕುಗಳನ್ನು ನನಗೆ ಅವರು ಕಳಿಸ್ಕೊಡ್ತಾರೆ. ಇದೇನು ಸಣ್ಣ ಮಾತೆ? ಹೇಳಿ ಬನ್ನಿ, ನಾವು ನಮ್ಮ ಮನಸ್ಸಿನ ಆಳದಲ್ಲಿ ಹುಡುಕಾಡೋಣ. ಸರ್ಕಾರ ಹೇಗೂ ನಮ್ಮ ಆದಾಯವನ್ನು ಘೋಷಿಸುವ ಅವಕಾಶವನ್ನು ಕೊಟ್ಟಿದೆ, ಚಂದ್ರಕಾಂತ್ ಅವರ ಸತ್ಕಾರ್ಯವನ್ನು ನೆನೆದುಕೊಂಡು ಈ ಸತ್ಕಾರದಲ್ಲಿ ನಾವು ಭಾಗಿ ಆಗೋಣ. ನನ್ನ ಪ್ರೀತಿಯ ದೇಶಬಾಂಧವರೇ, ಉತ್ತರಾಖಂಡದ ಪೌಡಿ ಗಡವಾಲ್ನಿಂದ ಸಂತೋಷ್ ನೇಗಿ ಫೋನ್ ಮಾಡಿ ನನಗೆ ತಮ್ಮ ಒಂದು ಅನುಭವವನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಮಳೆ ನೀರ ಸಂಗ್ರಹದ ಕುರಿತು ನನಗೆ ಅವರೊಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಅನುಭವದಿಂದಲೂ ಸೋದರ ಸೋದರಿಯರೇ ನಿಮಗೆ ಖಂಡಿತ ಪ್ರಯೋಜನ ಆಗುತ್ತೆ.
ನಿಮ್ಮ ಪ್ರೇರಣೆಯಿಂದ ನಾವು ಮಳೆ ನೀರ ಸಂಗ್ರಹಣೆಯನ್ನು ಕೈಗೊಂಡಿದ್ದೇವೆ. ನಮ್ಮ ಶಾಲೆಯ ಆಟದ ಮೈದಾನದ ಸುತ್ತ 4 ಅಡಿ ಅಳತೆಯ 250 ಚಿಕ್ಕ ಚಿಕ್ಕ ತಗ್ಗುಗಳನ್ನು ತೋಡಿದ್ದೇವೆ. ಮಳೆ ನೀರು ಇದರಲ್ಲಿ ಸಂಗ್ರಹವಾಗಲಿ ಎನ್ನುವುದು ನಮ್ಮ ಉದ್ದೇಶವಾಗಿತ್ತು. ಇದನ್ನು ಮಾಡುವುದರಲ್ಲಿ ಆಟದ ಮೈದಾನವೂ ಹಾಳಾಗಲಿಲ್ಲ, ಮಕ್ಕಳು ಮುಳುಗುವ ಅಪಾಯವೂ ಇರಲಿಲ್ಲ. ಈ ರೀತಿ ಮಾಡುವ ಮೂಲಕ ನಾವು ಮಳೆ ಹುಯ್ದ ಕೋಟಿಗಟ್ಟಲೆ ಲೀಟರ್ ನೀರನ್ನು ಸಂಗ್ರಹಿಸಿದ ಹಾಗೂ ಆಯಿತು.
ಸಂತೋಷ್ ಅವರೇ, ಗುಡ್ಡಗಾಡು ಪ್ರದೇಶವಾದ ಪೌಡಿ ಗಡವಾಲ್ನಲ್ಲಿನೂ ನೀವು ಈ ಕಾರ್ಯವನ್ನು ಮಾಡಿದ್ದೀರಿ. ನಾನು ನಿಮ್ಮನ್ನು ಸಂತೋಷದಿಂದ ಅಭಿನಂದಿಸ್ತೇನೆ. ನನಗೆ ವಿಶ್ವಾಸ ಇದೆ, ದೇಶವಾಸಿಗಳು ಮಳೆಯ ಆನಂದವನ್ನಂತೂ ಸವಿತೀರಿ. ಜೊತೆಗೆ ಮಳೆ ನೀರು ಭಗವಂತನ ವರಪ್ರಸಾದವಾಗಿದೆ, ನಿಸರ್ಗದ ಅಪೂರ್ವ ಸಂಪತ್ತಾಗಿದೆ. ಒಂದೊಂದು ಹನಿಯನ್ನು ಉಳಿಸಿಕೊಳ್ಳೋದಕ್ಕೆ ನಾವು ಪರಿಶ್ರಮ ಪಡಬೇಕು. ಊರಿನಲ್ಲಿ ಬಿದ್ದ ನೀರು ಊರಿನಲ್ಲಿಯೇ ಉಳಿಬೇಕು, ನಗರದ ನೀರು ನಗರದಲ್ಲಿಯೇ ಉಳಿಬೇಕು. ಇದಕ್ಕಾಗಿ ನಾವು ಏನು ಮಾಡಬೇಕು? ಭೂತಾಯಿಯನ್ನು ಮತ್ತೊಮ್ಮೆ ಮರುಪೂರ್ಣ ಮಾಡೋದಕ್ಕೆ ಮಳೆ ನೀರನ್ನು ನಾವು ಭೂಮಿಯಲ್ಲೇ ಇಂಗುವಂತೆ ಮಾಡೋದು ಹೇಗೆ? ನೀರಿದ್ದರೆ ನಾಳೆ, ಜಲವಿದ್ದರೆ ಜೀವ, ಭವಿಷ್ಯ. ಇಡೀ ದೇಶದಲ್ಲಿ ಈ ಕುರಿತು ಒಂದು ಬಗೆಯ ಪ್ರೇರಕ ವಾತಾವರಣ ನಿರ್ಮಾಣ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಳೆ ನೀರ ಸಂಗ್ರಹದ ಅನೇಕ ಕಾರ್ಯಯೋಜನೆಗಳು ಜಾರಿಯಾಗಿವೆ. ಅದಕ್ಕೆ ಮಳೆ ಬಂದ ಕೂಡಲೇ ನೀರು ಇನ್ನೆಲ್ಲಿಗೂ ಹರಿದು ಹೋಗದ ಹಾಗೆ ನೋಡಿಕೊಳ್ಳಿ. ಜೀವವನ್ನು ಉಳಿಸೋದಕ್ಕೆ ನಾವು ಎಷ್ಟು ಕಾಳಜಿಯನ್ನು ವಹಿಸ್ತೇವೆಯೋ ಅಷ್ಟೇ ಕಾಳಜಿಯನ್ನು ನಾವು ಜೀವ ಜಲವನ್ನು ಉಳಿಸೋದ್ರ ಬಗ್ಗೆನೂ ತೋರಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮಗೆ ಗೊತ್ತು, 1922 ಈ ಸಂಖ್ಯೆ ನಿಮ್ಮ ನೆನಪಿನ ಒಂದು ಭಾಗನೇ ಆಗಿಬಿಟ್ಟಿದೆ. 1922 1922 ಈ ಸಂಖ್ಯೆಗೆ ನೀವು ಮಿಸ್ ಕಾಲ್ ಕೊಟ್ಟರೆ ನೀವು ಮನ್ ಕಿ ಬಾತ್, ಮನದ ಮಾತು, ನಿಮ್ಮ ಪ್ರಿಯವಾದ ಭಾಷೆಯಲ್ಲಿ ಕೇಳಬಹುದು. ನಿಮಗೆ ಅನುಕೂಲ ಆದಾಗ ನಿಮ್ಮ ನಿಮ್ಮ ಭಾಷೆಯಲ್ಲಿ ಕೇಳಬಹುದು. ಮನದ ಮಾತು ಕೇಳಿಸ್ಕೊಂಡು ದೇಶದ ವಿಕಾಸ ಯಾತ್ರೆಯಲ್ಲಿ ನೀವು ಕೈ ಜೋಡಿಸುವ ಮನಸ್ಸನ್ನು ಮಾಡಬಹುದು. ಎಲ್ಲ ದೇಶಬಾಂಧವರಿಗೆ ನಮಸ್ಕಾರ, ಧನ್ಯವಾದ.